ಧರ್ಮಶಾಸ್ತ್ರ ಮತ್ತು ಕೃಪೆ.
We want to continue our study in trying to see the difference between the old covenant and the new covenant, between law and grace.
ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ನಡುವಿನ ವ್ಯತ್ಯಾಸದ ಅಧ್ಯಯನವನ್ನ ನಾವು ಮುಂದುವರಿಸೋಣ, ಅಂದ್ರೆ ಧರ್ಮಶಾಸ್ತ್ರ ಮತ್ತು ಕೃಪೆಗೆ ನಡುವಿನ ಇರುವ ವ್ಯತ್ಯಾಸ.
This is so important.
ಇದು ಬಹಳ ಮುಖ್ಯವಾದದ್ದು.
Because if we don't know the difference, we will live at the low level that many Old Testament people lived in. God wants to lift us higher.
ಈ ವ್ಯತ್ಯಾಸವನ್ನ ನಾವು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ್ರೆ ಹಳೆ ಒಡಂಬಡಿಕೆಯ ಜನರು ಜೀವಿಸಿದಂತ ಕೆಳಮಟ್ಟದ ಜೀವಿತದಲ್ಲಿ ನಾವು ಕೂಡ ಜೀವಿಸಬೇಕಾಗತ್ತೆ. ದೇವರು ನಮ್ಮನ್ನ ಉನ್ನತಕ್ಕೆ ಏರಿಸಬೇಕು ಅಂತ ಬಯಸ್ತಾರೆ.
We want to look at a verse in Romans chapter 6 today.
ಇವತ್ತು ನಾವು ರೋಮಾಪುರದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿನ ವಚನವನ್ನ ನೋಡಿಕೊಳ್ಳೋಣ.
Which I think puts in a nutshell, in a very brief sentence, the essential difference between the old covenant and the new covenant.
ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ನಡುವಿರುವಂತಹ ವ್ಯತ್ಯಾಸದ ಸ್ಪಷ್ಟ ಚಿತ್ರಣ ಮತ್ತು ಸ್ಪಷ್ಟ ಸಾಲು ಈ ವಚನದಲ್ಲಿದೆ.
There we read in Romans 6 in verse 14, sin shall not be master over you, for you are not under law but under grace.
ರೋಮಾಪುರದವರ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ಯಾಕೆಂದರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ.
The word law there symbolizes the old covenant and God's agreement with Israel.
ಧರ್ಮಶಾಸ್ತ್ರ ಎಂಬುವಂತ ಪದವು ದೇವರು ಇಸ್ರಾಯೇಲರೊಟ್ಟಿಗೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಮುಖಾಂತರ ಮಾಡಿಕೊಂಡಂತ ಒಪ್ಪಂದಕ್ಕೆ ಸೂಚಿಸುತ್ತದೆ.
And the terms and conditions of that covenant are all included in that one word. ಲಾ
ಧರ್ಮಶಾಸ್ತ್ರ ಎಂಬುವಂತ ಪದದಲ್ಲಿ ಎಲ್ಲಾ ರೀತಿಯ ನಿಯಮಗಳು ಮತ್ತು ನಿಬಂಧನೆಗಳು ಇವೆ.
ಅಂಡ್ ಗ್ರೇಸ್ ಇನ್ ಒನ್ ವರ್ಡ್ ಸಮ್ಸ್ ಅಪ್ ಗಾಡ್ಸ್ ನ್ಯೂ ಅಗ್ರಿಮೆಂಟ್ ಥ್ರೂ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಆಲ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದಟ್ ನ್ಯೂ ಅಗ್ರಿಮೆಂಟ್.
ಕೃಪೆ ಎಂಬ ಪದವು ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಸ್ಥಾಪಿಸಿದಂತ ಒಂದು ವಿಷಯಕ್ಕೆ ಸಂಬಂಧಪಡುತ್ತದೆ. ಇದರಲ್ಲಿಯೂ ಕೂಡ ಹಲವು ನಿಯಮಗಳು ಮತ್ತು ನಿಬಂಧನೆಗಳು ಅಡಗಿಕೊಂಡಿವೆ.
ಅಂಡ್ ಹಿಯರ್ ಇಟ್ ಸೇಸ್ ಯು ಕ್ಯಾನ್ ಬಿ ಈದರ್ ಅಂಡರ್ ಲಾ or under grace.
ಇಲ್ಲಿ ಹೇಳೋದೇನಂದ್ರೆ ನೀವು ಧರ್ಮಶಾಸ್ತ್ರದ ಕೆಳಗಿರಲೂಬಹುದು ಅಥವಾ ಕೃಪೆಯ ಕೆಳಗಿರಲೂಬಹುದು ಎಂಬುದಾಗಿ.
And the proof is this, when you are not under law but under grace, sin cannot be master over you.
ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಾಗದೆ ಕೃಪೆಗೆ ಅಧೀನರಾಗಿದ್ದರೆ ಪಾಪವು ನಿಮ್ಮ ಮೇಲೆ ಅಧಿಕಾರವನ್ನ ನಡೆಸದು.
We could put it another way, that on the other hand, if you are not under grace but under law, then sin will have the mastery over you.
Adara horatagi neevu krupeya kelage irade dharmashastrada kelage neevu irodadre paapavu nimma mele adhikaravanna nadastha irutade.
So ultimately, the way we discover whether we are under the law or under grace,
naavu dharmashastrada kelagiddivo ಅಥವಾ ಕೃಪೆಯ ಕೆಳಗಿದ್ದೀವೋ ಎಂಬುವಂತದ್ದನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೋಬಹುದು.
ಇಸ್ ನಾಟ್ ಬೈ ಟೆಸ್ಟಿಂಗ್ ವೆದರ್ ವಿ ಆರ್ ಲೀಗಲಿಸ್ಟಿಕ್ ಇನ್ ರಿಲೇಷನ್ ಟು ಅ ಲಾಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಬಟ್ ಆನ್ ದಿ ಅದರ್ ಹ್ಯಾಂಡ್ ಬೈ ಎ ಫಾರ್ ಮೋರ್ ಡೀಪರ್ ಟೆಸ್ಟ್.
ನಾವು ಇವುಗಳನ್ನ ಅರ್ಥ ಮಾಡಿಕೊಳ್ಳುವಂತದ್ದು ಕಾನೂನಿನ ರೀತಿಯವಾದಂತ ನಿಯಮಗಳನ್ನ ನಿಬಂಧನೆಗಳನ್ನ ಪಾಲಿಸೋದ್ರ ಮುಖಾಂತರ ಅಲ್ಲ, ಇನ್ನು ಆಳವಾದ ಪರೀಕ್ಷೆಯಿಂದ.
ಡಸ್ ಸಿನ್ ಹ್ಯಾವ್ ದ ಮಾಸ್ಟರಿ ಓವರ್ ಯು?
ಪಾಪವು ನಿಮ್ಮ ಮೇಲೆ ಅಧಿಕಾರವನ್ನ ನಡೆಸುತ್ತಾ ಇದೆಯಾ?
ಆರ್ ಡು ಯು ಹ್ಯಾವ್ ದ ಮಾಸ್ಟರಿ ಓವರ್ ಸಿನ್?
ಅಥವಾ ನೀವೇ ಪಾಪದ ಮೇಲೆ ಅಧಿಕಾರವನ್ನ ನಡೆಸ್ತಾ ಇದ್ದೀರಾ?
ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್.
ಇದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ.
ಬಿಕಾಸ್ ಅ ಲಾಟ್ ಆಫ್ ಪೀಪಲ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ವಾಟ್ ಜೀಸಸ್ ಹ್ಯಾಸ್ ಕಮ್ ಟು ಗಿವ್ ಅಂಡ್ ವಾಟ್ ಮೋಸೆಸ್ ಕೇಮ್ ಟು ಗಿವ್ ಅಂಡರ್ ದಿ ಓಲ್ಡ್ ಕವೆನಂಟ್.
ಅನೇಕರು ಇದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಏನು ಕೊಡಲು ಬಂದನು ಮತ್ತು ಮೋಶೆಯು ಹಳೆ ಒಡಂಬಡಿಕೆಯಲ್ಲಿ ಏನು ಕೊಡಲು ಬಂದನು ಎಂಬುದಾಗಿ.
If I were to ask you a simple question, who is greater?
ನಾನು ನಿಮಗೆ ಈ ಒಂದು ಸರಳ ಪ್ರಶ್ನೆಯನ್ನ ಕೇಳೋದಾದ್ರೆ, ಯಾರು ದೊಡ್ಡವರು ಹಾಗಾದ್ರೆ ಇಲ್ಲಿ?
Moses or our Lord Jesus Christ?
ಮೋಶೆನ ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ?
That's clear.
ಇಲ್ಲಿ ತುಂಬಾ ಸ್ಪಷ್ಟವಾಗಿದೆ.
Moses is a servant and the Lord Jesus is the master.
ಮೋಶೆಯು ಸೇವಕನಾಗಿದ್ದನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಜಮಾನನಾಗಿದ್ದಾನೆ.
It's so clear that Jesus is far greater than Moses.
ಇಲ್ಲಿ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ ಯೇಸು ಕ್ರಿಸ್ತನು ಮೋಶೆಗಿಂತ ಬಹಳ ದೊಡ್ಡವನಾಗಿದ್ದಾನೆ ಎಂಬುದಾಗಿ.
Now let me tell you, since you understand that clearly, that the covenant or agreement that God mediated with Israel through Moses is as inferior to the new covenant that God mediated through Jesus.
ನೀವು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಇದನ್ನು ಹೇಳ್ತೇನೆ. ದೇವರು ಯೇಸು ಕ್ರಿಸ್ತನ ಮುಖಾಂತರ ಹೊಸ ಒಡಂಬಡಿಕೆಯಲ್ಲಿ ಮಾಡಿಕೊಂಡ ಒಪ್ಪಂದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆ ಮುಖಾಂತರ ಮಾಡಿಕೊಂಡಂತಹ ಒಪ್ಪಂದವನ್ನ ಹೋಲಿಸೋದಾದ್ರೆ ಹಳೆ ಒಡಂಬಡಿಕೆಯ ಒಪ್ಪಂದವು ತುಂಬಾ ಕೆಳಮಟ್ಟದ್ದಾಗಿದೆ.
As Moses is inferior to Jesus, the implication is that if Moses and the law could bring people in the Old Testament to a certain standard of life,
ಮೋಶೆಯು ಯೇಸು ಸ್ವಾಮಿಗಿಂತ ಕೆಳಗೆ ಬರುತ್ತಾನೆ. ಮೋಶೆಯು ಮತ್ತು ಹಳೆ ಒಡಂಬಡಿಕೆಯು ಜನರನ್ನ ಒಂದು ನಿಶ್ಚಿತ ಗುಣಮಟ್ಟದ ಜೀವಿತಕ್ಕೆ ತರಬಲ್ಲದಷ್ಟೇ.
ಜೀಸಸ್ ಅಂಡ್ ದ ನ್ಯೂ ಕವೆನೆಂಟ್ ಶುಡ್ ಬಿ ಏಬಲ್ ಟು ಬ್ರಿಂಗ್ ದೆಮ್ ಟು ವಾಟ್ ಟು ಅ ಹೈಯರ್ ಸ್ಟ್ಯಾಂಡರ್ಡ್ ಆರ್ ಅನ್ ಈಕ್ವಲ್ ಸ್ಟ್ಯಾಂಡರ್ಡ್.
ಯೇಸುವು ಮತ್ತು ಹೊಸ ಒಡಂಬಡಿಕೆಯು ಜನರನ್ನ ಉನ್ನತ ಗುಣಮಟ್ಟಕ್ಕೆ ತರುತ್ತದೆ ಅಥವಾ ಸಮನಾದ ಗುಣಮಟ್ಟಕ್ಕೆ ತರುತ್ತದೆ?
Of course you'll say it has to be a higher standard.
ನೀವೆಲ್ಲರೂ ನಿಶ್ಚಯವಾಗಿ ಹೇಳ್ತೀರಿ ಉನ್ನತ ಗುಣಮಟ್ಟಕ್ಕೆ ತರುತ್ತದೆ ಎಂಬುದಾಗಿ.
It would be something comparable to walking and flying.
ಇದು ಯಾವುದಕ್ಕೆ ಹೋಲಿಸಬಹುದು ಅಂತಂದ್ರೆ ನಡೆಯುವುದಕ್ಕೂ ಮತ್ತು ಹಾರಿಕೊಂಡು ಹೋಗುವುದಕ್ಕೂ ಹೋಲಿಸಬಹುದು.
You know, to a bicycle and an aeroplane.
ಸೈಕಲ್ ಮತ್ತು ವಿಮಾನಕ್ಕೆ ಹೋಲಿಸಬಹುದು.
I mean, there's a lot of difference between a bicycle and an aeroplane.
ಸೈಕಲ್ಲಿಗೂ ಮತ್ತು ವಿಮಾನಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ.
Both the speed and the ability to move from place to place.
ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದಕ್ಕೆ ಎರಡರ ಸಾಮರ್ಥ್ಯ ಮತ್ತು ಎರಡರ ವೇಗ ಬಹಳಷ್ಟು ವ್ಯತ್ಯಾಸವಿದೆ.
And if you can compare a bicycle with an aeroplane, there you see the difference between the old covenant and the new covenant.
ನೀವು ಸೈಕಲ್ ಅನ್ನು ವಿಮಾನದೊಟ್ಟಿಗೆ ಹೋಲಿಸೋದಾದ್ರೆ ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ನಡುವೆ ಇರುವಂತ ವ್ಯತ್ಯಾಸವನ್ನ ನೋಡಬಹುದು.
The old covenant could also take you from one place to another.
ಹಳೆ ಒಡಂಬಡಿಕೆಯೂ ಸಹ ನಿಮ್ಮನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಬಲ್ಲದು.
Like a bicycle can.
ಸೈಕಲ್ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ.
And the new covenant can take you from one place to another like an aeroplane can, and there's a world of difference between the two.
ಹೊಸ ಒಡಂಬಡಿಕೆಯು ನಿಮ್ಮನ್ನು ವಿಮಾನದ ರೀತಿಯಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಬಲ್ಲದು. ಇವೆರಡರ ನಡುವೆ ಬಹಳಷ್ಟು ವ್ಯತ್ಯಾಸವಿದೆ.
The old covenant could bring a man to a certain point of fellowship with God, but not beyond that.
ಹಳೆ ಒಡಂಬಡಿಕೆಯು ಜನರನ್ನ ದೇವರೊಟ್ಟಿಗಿನ ಅನ್ಯೂನ್ಯತೆಗೆ ಒಂದು ನಿಶ್ಚಿತ ಸ್ಥಳಕ್ಕೆ ಕರೆದುಕೊಂಡು ಹೋಗಬಲ್ಲದು, ಅದರ ಆಚೆ ಕರೆದುಕೊಂಡು ಹೋಗಲಾರದು.
And in the Old Testament tabernacle, God illustrated this by putting a thick curtain between the holy place and the most holy place. It was called the veil.
ಹಳೆ ಒಡಂಬಡಿಕೆಯ ಗುಡಾರದಲ್ಲಿ ದೇವರು ಪರಿಶುದ್ಧ ಸ್ಥಳಕ್ಕೂ ಮತ್ತು ಅತಿ ಪರಿಶುದ್ಧ ಸ್ಥಳಕ್ಕೂ ನಡುವೆ ಒಂದು ತೆಳುವಾದ ಪರದೆಯನ್ನು ಹಾಕುವ ಮುಖಾಂತರ, ಅಂದರೆ ಮುಸುಕನ್ನು ಹಾಕುವ ಮುಖಾಂತರ ಈ ರೀತಿಯಾಗಿ ವಿವರಣೆ ನೀಡಿದ್ದಾನೆ.
And told the Israelites, nobody can come into this most holy place.
ಇಸ್ರಾಯೇಲರಿಗೆ ಅಲ್ಲಿ ಹೇಳಲ್ಪಟ್ಟಿರುವುದೇನೆಂದರೆ ಯಾರೂ ಕೂಡ ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವ ಹಾಗಿಲ್ಲ ಎಂಬುದಾಗಿ.
This veil blocks you. You can come so far but no further.
ಈ ಮುಸುಕು ನಿಮಗೆ ಅಡ್ಡಗಾಲಾಗಿರುತ್ತದೆ. ನೀವು ಅದರ ಹತ್ತಿರ ಬರಬಹುದು, ಆದರೆ ಅದರ ಆಚೆ ದಾಟಿ ಹೋಗಲಿಕ್ಕೆ ಆಗುವುದಿಲ್ಲ.
You know, and beyond that veil, God himself lived in that temple, Old Testament temple.
ಆ ಪರದೆಯ ಹಿಂದುಗಡೆ ದೇವರು ತಾನೇ ಹಳೆ ಒಡಂಬಡಿಕೆಯ ದೇವಾಲಯದಲ್ಲಿ ಜೀವಿಸುತ್ತಿದ್ದನು.
Nobody could go there.
ಯಾರೂ ಕೂಡ ಅಲ್ಲಿ ಹೋಗಲಿಕ್ಕೆ ಆಗ್ತಿರಲಿಲ್ಲ.
Even the high priest could go only once a year.
ಮಹಾಯಾಜಕನು ವರ್ಷಕ್ಕೆ ಒಂದು ಬಾರಿ ಮಾತ್ರ ಅಲ್ಲಿ ಪ್ರವೇಶವನ್ನು ಹೊಂದುತ್ತಿದ್ದನು.
And that was only as a token, but nobody could go there and whenever they liked.
ಒಂದು ಗುರುತಾಗಿ ಮಾತ್ರ ಹೋಗ್ತಿದ್ದನು, ಆದರೆ ಯಾರೂ ಕೂಡ ತಮಗೆ ಇಷ್ಟ ಬಂದ ಹಾಗೆ ಅಲ್ಲಿ ಪ್ರವೇಶವನ್ನ ಹೊಂದೋದಕ್ಕೆ ಆಗ್ತಿರಲಿಲ್ಲ.
But when Jesus died on Calvary, that veil was rent, torn from top to bottom.
ಆದರೆ ಯೇಸು ಸ್ವಾಮಿಯು ಶಿಲುಬೆಯಲ್ಲಿ ಮರಣ ಹೊಂದಿದಾಗ ಆ ಪರದೆಯು ಹರಿಯಲ್ಪಟ್ಟಿತು, ಮುಸುಕು ಕೂಡ ತೆರೆಯಲ್ಪಟ್ಟಿತು.
Showing that the way into God's presence was open now.
ಆಗ ಅಲ್ಲಿ ತೋರಿಸಿದ್ದೇನೆಂದರೆ ಯೇಸುವಿನ ಸಮ್ಮುಖವು ತೆರೆಯಲ್ಪಟ್ಟಿದೆ ಈಗ ಎಂಬುದಾಗಿ.
So now let me ask you. Now that the veil is torn and the way into the most holy place, into God's presence is open, should our standard of life be higher or lower than people in the Old Testament?
ಈಗ ಮುಸುಕು ತೆರೆಯಲ್ಪಟ್ಟಿದೆ, ದೇವರ ಸಮ್ಮುಖವು ಅತಿ ಪರಿಶುದ್ಧ ಸ್ಥಳವು ತೆರೆಯಲ್ಪಟ್ಟಿದೆ. ಈಗ ನಾನು ಹಳೆ ಒಡಂಬಡಿಕೆಯಲ್ಲಿ ಜನರು ಜೀವಿಸಿದಂತ ಜೀವಿತಕ್ಕಿಂತ ಅತಿ ಉನ್ನತ ಮಟ್ಟದ ಜೀವಿತಕ್ಕೆ ಹೋಗಬಹುದಾ ಅಥವಾ ಇಲ್ವಾ?
The answer is clear.
ಉತ್ತರವು ಸ್ಪಷ್ಟವಾಗಿದೆ ಇಲ್ಲಿ.
If without personal fellowship with God, with just the law, people could come to a certain standard of life, how much higher our standard of life should be once we come into fellowship with God himself. inside the torn veil.
ದೇವರೊಟ್ಟಿಗಿನ ಅನ್ಯೂನ್ಯತೆ ಇಲ್ಲದೆ ಧರ್ಮಶಾಸ್ತ್ರದ ಕೆಳಗೆ ಹಳವಡಂಬಡಿಕೆಯ ಜನರು ಒಂದು ಮಟ್ಟದ ಜೀವಿತವನ್ನ ಜೀವಿಸಿರಬೇಕಾದರೆ ದೇವರೊಟ್ಟಿಗಿನ ಅನ್ಯೂನ್ಯತೆಯನ್ನ ಇಟ್ಟುಕೊಂಡು ನಾನು ಹೊಸ ಒಡಂಬಡಿಕೆಯಲ್ಲಿರುವಂತವನಾದ ನಾನು ಇನ್ನೂ ಎಷ್ಟೋ ಉನ್ನತ ಮಟ್ಟದ ಜೀವಿತವನ್ನ ಜೀವಿಸಬಹುದಲ್ವೇ?
And yet many many Christians don't seem to have understood this.
ಹಾಗಿದ್ದರೂ ಸಹ ಅನೇಕ ಕ್ರೈಸ್ತರು ಇದನ್ನ ಅರ್ಥ ಮಾಡಿಕೊಂಡಿಲ್ಲ.
Why for example do we find or hear sometimes of Christians falling into some terrible sins?
ಕ್ರೈಸ್ತರು ಕೆಲವೊಮ್ಮೆ ಭಯಾನಕ ಪಾಪಗಳಲ್ಲಿ ಬೀಳುತ್ತಾರೆ ಎಂಬುವಂತದ್ದನ್ನ ನಾವು ಯಾಕೆ ಕೇಳುತ್ತೇವೆ ಮತ್ತು ಕಂಡುಕೊಳ್ಳುತ್ತೇವೆ?
Can you imagine Elijah or John the Baptist running after women or running after money?
ಎಲಿಯನು ಮತ್ತು ಸ್ನಾನಿಕನಾದ ಯೋಹಾನನು ಹೆಣ್ಣಿನ ಹಿಂದೆ ಮತ್ತು ಹಣದ ಹಿಂದೆ ಓಡ್ತಾ ಇದ್ರು ಎಂಬುದಾಗಿ ನೀವು ಕಲ್ಪಿಸಿಕೊಳ್ಳುತ್ತೀರಾ?
No.
ಇಲ್ಲ.
And yet they did not have grace.
ಅವರಿಗೆ ಕೃಪೆ ಎನ್ನುವಂತದ್ದು ಇರಲಿಲ್ಲ.
They did not have this open access into the most holy place like we have.
ನಾವು ಈಗ ಹೊಂದಿರುವಂತಹ ಅತಿ ಪವಿತ್ರ ಸ್ಥಳದ ಪ್ರವೇಶ ದ್ವಾರ ತೆರೆಯಲ್ಪಟ್ಟಿರಲಿಲ್ಲ ಅವರಿಗೆ.
And without it they came to such a life.
ಅದರ ಹೊರತಾಗಿಯೂ ಸಹ ಅವರು ಅಂತಹ ಜೀವಿತವನ್ನ ಪ್ರವೇಶಿಸಿದರು.
How much more we can come to if only we would have faith and rise up to our privileges under the new covenant.
ಹಾಗಿದ್ದಲ್ಲಿ ನಾವು ನಂಬಿಕೆಯ ಮುಖಾಂತರ ಈ ಒಂದು ಜೀವಿತಕ್ಕೆ ಪ್ರವೇಶಿಸಬಹುದಲ್ವೇ ಮತ್ತು ಹೊಸ ಒಡಂಬಡಿಕೆಯ ಕೆಳಗೆ ನಮ್ಮ ಸೌಭಾಗ್ಯವನ್ನ ಏರಿಸಿಕೊಳ್ಳಬಹುದಲ್ಲವೇ?
That's what Paul is saying here. Sin shall not be master over you, for you are not under law, but under grace.
ಅದಕ್ಕಾಗಿ ಪೌಲನು ಇಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದಿಲ್ಲ, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ ಎಂಬುದಾಗಿ.
Jesus once said in Matthew's Gospel in chapter 11,
ಮತ್ತಾಯ 11ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಒಂದು ಬಾರಿ ಇಲ್ಲಿ ಹೇಳಿದ್ದಾರೆ.
He said that even though John the Baptist was the greatest human being born up until that time, Matthew 11 verse 11,
ಮತ್ತಾಯ 11ನೇ ಅಧ್ಯಾಯ 11ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಸ್ನಾನಿಕನಾದ ಯೋಹಾನನು ಸ್ತ್ರೀಯರೊಳಗೆ ಹುಟ್ಟಿದ ಪುರುಷರಲ್ಲಿ ಅತಿ ದೊಡ್ಡವನು ಎಂಬುದಾಗಿ.
Jesus said that the greatest human being born up until that day was John the Baptist.
ಅಲ್ಲಿಯವರೆಗೂ ಸ್ನಾನಿಕನಾದ ಯೋಹಾನನಿಗಿಂತ ಯಾರು ಹುಟ್ಟಿಲ್ಲ ದೊಡ್ಡವರಾಗಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
Of course, apart from himself.
ಯೇಸು ಸ್ವಾಮಿಯ ಹೊರತಾಗಿ ಇದು ಹೇಳಲ್ಪಟ್ಟಿದೆ.
He was not born of a human father, so Jesus himself is excluded. But among all others, John the Baptist was the greatest.
Yesu Swami yakendre ihalokada tandeyinda huttiddilla hagagi Yesu Swamiyana bittu andre horatu padisi sthanikanada Yohananna bagge illi helalpattide.
And then Jesus went on to say, but the one who is least in the kingdom of heaven, in God's kingdom, is greater even than that. What he was trying to say was that the highest that the law could take a man was still inferior or less than where grace could take the weakest of God's children.
ಯೇಸು ಸ್ವಾಮಿಯು ಇಲ್ಲಿ ಈ ರೀತಿಯಾಗಿ ಹೇಳುತ್ತಾ ಹೋಗುತ್ತಾರೆ, ಪರಲೋಕ ರಾಜ್ಯದಲ್ಲಿ ಯಾರು ಅತ್ಯಲ್ಪರಾಗಿದ್ದಾರೋ ದೇವರ ರಾಜ್ಯದಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವರಾಗಿರುತ್ತಾರೆ ಎಂಬುದಾಗಿ. ಅವರು ಇಲ್ಲಿ ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಧರ್ಮಶಾಸ್ತ್ರವು ಒಬ್ಬ ಮನುಷ್ಯನನ್ನ ಎತ್ತರಕ್ಕೆ ತೆಗೆದುಕೊಂಡುವಂತದ್ದು ತುಂಬಾ ಕಡಿಮೆಯಾಗಿದೆ, ಕೃಪೆಯು ದೇವರ ಮಕ್ಕಳಲ್ಲಿನ ಬಲಹೀನರನ್ನ ತೆಗೆದುಕೊಂಡುವಂತದ್ದಕ್ಕೆ ಹೋಲಿಸೋದಾದ್ರೆ.
ಸೊ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಜಸ್ಟ್ ಅನ್ ಒಕೇಷನಲ್ ಬಿಲೀವರ್ ಹೂ ರೈಸಸ್ ಟು ಅ ಹೈಯರ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ದನ್ ಜಾನ್ ದ ಬ್ಯಾಪ್ಟಿಸ್ಟ್.
ಇಲ್ಲಿ ಹೇಳೋದೇನಪ್ಪ ಅಂದ್ರೆ, ಸಾಂದರ್ಭಿಕವಾದಂತಹ ಒಬ್ಬ ವಿಶ್ವಾಸಿಯು ಸ್ನಾನಿಕನಾದ ಯೋಹಾನನು ಹೊಂದಿದಂತ ಉನ್ನತ ಗುಣಮಟ್ಟದ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯವಿರುವಂತದ್ದು ಅಂತ ಅಲ್ಲ.
ಗಾಡ್ಸ್ ವಿಲ್ ಇಸ್ that every single one of his children who come under grace rise to a higher level than John the Baptist.
Devara chitta enappa antandre devara pratiyondo maguvu saha snanikanada yohananu jeevisidanta jeevitavanna jeevisbeku embudagi devara chittavagide.
But whether they will actually live that life is quite another thing.
ಆದರೆ ಅವರು ಜೀವಿಸುವಂತ ಜೀವಿತವು ಒಂದು ರೀತಿಯಲ್ಲಿ ಬೇರೆ ವಿಧವಾದದ್ದಾಗಿದೆ.
That's quite another thing.
ಅದು ಮತ್ತೊಂದು ಸಂಗತಿ.
But the possibility is there.
ಆದರೆ ಅಲ್ಲಿ ಸಾಧ್ಯತೆ ಎನ್ನುವಂಥದ್ದು ಇದೆ ಆ ಜೀವಿತವನ್ನ ಜೀವಿಸಲು.
If they understand and receive grace as God offers it to us through our Lord Jesus Christ.
ದೇವರು ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಕೊಡುವಂತಹ ಕೃಪೆಯನ್ನ ಅರ್ಥ ಮಾಡಿಕೊಂಡು ಸ್ವೀಕರಿಸಿಕೊಂಡರೆ ಮಾತ್ರ ಈ ರೀತಿಯ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯ.
ನಾವು when we compare the word mercy, as we read, for example, in Hebrews in chapter 4 and verse 16.
ಹಿಬ್ರಿಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಕರುಣೆಯ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ.
We're told there that we are to come with confidence to the throne of grace that we may receive mercy and find grace to help in time of need.
ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ ಹೇಳಿದೆ.
And as I mentioned in a previous study, there is a difference between mercy and grace.
ನಾನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಕರುಣೆಗೂ ಮತ್ತು ಕೃಪೆಗೂ ಬಹಳಷ್ಟು ವ್ಯತ್ಯಾಸವಿದೆ.
Mercy is essentially an Old Testament word.
ಕರುಣೆ ಎಂಬುವಂತದ್ದು ಪ್ರಾಥಮಿಕವಾಗಿ ಹಳೆ ಒಡಂಬಡಿಕೆಯ ಪದವಾಗಿದೆ.
It's a word which you find very frequently in the Old Testament.
ಈ ಒಂದು ಕರುಣೆ ಎಂಬುವಂತ ಪದವನ್ನ ಹಳೆ ಒಡಂಬಡಿಕೆಯಲ್ಲಿ ನೀವು ಪದೇ ಪದೇ ಕಾಣ್ತಾ ಹೋಗ್ತೀರಿ.
The Lord whose mercy endures forever.
ದೇವರ ಒಂದು ಕರುಣೆಯು ನಮ್ಮನ್ನು ಶಾಶ್ವತವಾಗಿ ಸಹಿಸಿಕೊಳ್ಳುತ್ತದೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
And David often speaks about it. And as a result of that mercy, people in the Old Testament had their sins covered and forgiven.
ದಾವಿದನು ಇದರ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಹೋಗ್ತಾನೆ. ದೇವರ ಕರುಣೆ ಇರೋದ್ರಿಂದ ಮನುಷ್ಯರ ಪಾಪಗಳು ಕ್ಷಮಿಸಲ್ಪಟ್ಟದ್ದಾಗಿಯೂ ಮತ್ತು ಮುಚ್ಚಲ್ಪಟ್ಟದ್ದಾಗಿಯೂ ಇರುತ್ತದೆ.
They could not be cleansed. David could only say, blessed is the man whose sins are covered.
ಅಲ್ಲಿ ತೊಳೆಯಲ್ಪಟ್ಟಿಲ್ಲ ಪಾಪಗಳು ದಾವಿದನು ಈ ರೀತಿಯಾಗಿ ಮಾತ್ರ ಹೇಳಬಹುದಾಗಿತ್ತು. ಯಾರ ಪಾಪಗಳು ಮುಚ್ಚಿ ಹಾಕಲ್ಪಟ್ಟಿವೆಯೋ ಅವರೇ ಧನ್ಯರು ಎಂಬುದಾಗಿ.
Nobody's sins could be cleansed until Jesus died on Calvary's cross. But they could be covered.
ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಾಯುವುದಕ್ಕಿಂತ ಮೊದಲು ಯಾರ ಪಾಪಗಳು ತೊಳೆಯಲ್ಪಟ್ಟಿದ್ದಿಲ್ಲ, ಆದರೆ ಅಲ್ಲಿ ಹೇಳೋ ಪ್ರಕಾರ ಮುಚ್ಚಿ ಹಾಕಲ್ಪಟ್ಟಿದೆ.
Until Christ came.
ಕ್ರಿಸ್ತನು ಬರೋವರೆಗೂ.
They were forgiven.
ಅವರು ಕ್ಷಮಿಸಲ್ಪಟ್ಟಿದ್ದರು.
That well-known Psalm 103, David says.
ಚೆನ್ನಾಗಿ ಗೊತ್ತಿರುವಂತಹ ಕೀರ್ತನೆ ಆದ ಕೀರ್ತನೆಗಳು 103ರಲ್ಲಿ ದಾವಿದನು ಈ ರೀತಿಯಾಗಿ ಹೇಳ್ತಾನೆ.
Bless the Lord, O my soul, and forget not all his benefits, who forgives all your iniquities.
ಓ ನನ್ನ ಮನವೇ, ಕರ್ತನನ್ನು ಸ್ತುತಿಸು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆತು ಬಿಡಬೇಡ, ಆತನು ನಿನ್ನ ಅಪರಾಧಗಳನ್ನೆಲ್ಲ ಮನ್ನಿಸಿದ್ದಾನೆ.
That was mercy, and all of us needed too.
ಅದು ಕರುಣೆಯಾಗಿದೆ, ನಮಗೆಲ್ಲರಿಗೂ ಅದರ ಅವಶ್ಯಕತೆ ಇದೆ.
We need mercy, we need our sins to be forgiven.
ನಮಗೂ ಕೂಡ ಕರುಣೆಯ ಅವಶ್ಯಕತೆ ಇದೆ, ನಮ್ಮ ಪಾಪಗಳು ಸಹ ಕ್ಷಮಿಸಲ್ಪಡಬೇಕಾದಂತಹ ಅವಶ್ಯಕತೆ ಇದೆ. ಆದರೆ
there is something more that we have in the new covenant.
ಹೊಸ ಒಡಂಬಡಿಕೆಯಲ್ಲಿ ಅದಕ್ಕಿಂತ ಹೆಚ್ಚಿನದಾದದ್ದು ಇದೆ.
And that is grace.
ಅದು ಕೃಪೆ.
Something more than mercy, something to help us in the future.
ಅದು ನಮ್ಮ ಭವಿಷ್ಯದಲ್ಲಿ ಸಹಾಯಿಸುವಂತದ್ದು ಕರುಣೆಗಿಂತ ದೊಡ್ಡದಾದಂತದ್ದಾಗಿದೆ.
Something to help us overcome the passions in our nature.
ನಮ್ಮ ಸ್ವಭಾವದಲ್ಲಿನ ಅಭಿಲಾಷೆಗಳನ್ನು ಜಯಿಸಲು ಅದು ಸಹಾಯಿಸುತ್ತದೆ.
And it says here, we can come to the throne of grace in the same place where we received mercy. We can find grace to help us in our time of need.
ಅಲ್ಲಿ ಹೇಳೋದೇನೆಂದರೆ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ.
Now what is our time of need?
ನಮ್ಮ ಸಮಯೋಚಿತವಾದ ಸಹಾಯ ಅಂದರೆ ಏನು?
Our time of need is when we are under tremendous pressure from the lust in our flesh, tremendous pressure from the devil to sin. And in that moment, when we are tempted to sin and to fall.
ಸಮಯೋಚಿತವಾದ ಸಹಾಯ ಅಂತಂದ್ರೆ ನಾವು ಸೈತಾನನಿಂದ ಪಾಪ ಮಾಡುವಂತೆ ಬಲವಾಗಿ ಶೋಧಿಸಲ್ಪಡುವಾಗ ಹಾಗೂ ನಮ್ಮ ಮಾಂಸದಲ್ಲಿನ ದುರಾಶೆಗಳ ಅತಿಯಾದ ಒತ್ತಡದಿಂದ ನಾವು ಬಳಲುವಾಗ
God says, grace can help me. Grace is help. Help for my need, whatever it is.
ದೇವರಲ್ಲಿ ಹೇಳುತ್ತಾರೆ ಕೃಪೆಯು ನನ್ನ ಸಮಯೋಚಿತ ಸಹಾಯಕ್ಕೆ ಬರುತ್ತದೆ. ಅಂದ್ರೆ ಕೃಪೆ ಅಂದ್ರೆ ಸಹಾಯ ಅಂತ ಅರ್ಥ. ನಾವು ಯಾವುದೇ ರೀತಿಯ ಅವಶ್ಯಕತೆಯಲ್ಲಿದ್ದರೂ ಅದು ನಮಗೆ ಸಹಾಯಿಸುತ್ತದೆ.
ಇಫ್ ಮೈ ನೀಡ್ ರೈಟ್ ನೌ ಇಸ್ ದಟ್ ಐ ನೀಡ್ ಹೆಲ್ಪ್ ಟು ಓವರ್ಕಮ್ ಅ ಪರ್ಟಿಕ್ಯುಲರ್ ಸಿನ್, ಇಟ್ ಸೇಸ್ ಗ್ರೇಸ್ ಕ್ಯಾನ್ ಹೆಲ್ಪ್ ಮೀ ಇನ್ ಮೈ ಟೈಮ್ ಆಫ್ ನೀಡ್.
ಪ್ರಸ್ತುತ ಇವಾಗ ನಾನು ಯಾವುದಾದರೂ ಪಾಪದಿಂದ ಹೊರಬರಲು ಅಥವಾ ಅದನ್ನು ಜಯಿಸಲು ನಾನು ಹುಡುಕ್ತಾ ಇದ್ರೆ ಕೃಪೆಯು ನನಗೆ ಸಹಾಯ ಮಾಡುತ್ತದೆ ಆ ಪಾಪವನ್ನ ಜಯಿಸಲು.
ಇಟ್ಸ್ ಲೈಕ್ ಇಫ್ ಐ ವರ್ ಕ್ಲೈಮಿಂಗ್ ಎ ಮೌಂಟೇನ್ ಅಂಡ್ I'm about to slip and fall. If I ask for help, God can lift me up and make me stand so that I don't fall.
ಅದು ಯಾವ ರೀತಿ ಅಂತಂದ್ರೆ ನಾನು ಬೆಟ್ಟವನ್ನ ಏರ್ತಾ ಇದ್ದೆ ಅಂದ್ರೆ ಇನ್ನೇನು ಜಾರಿ ಬೀಳ್ತಾ ಇದ್ದೆ ಅಂತಂದ್ರೆ ನಾನು ದೇವರಿಗೆ ಸಹಾಯವನ್ನ ಕೋರಿದಾಗ ದೇವರು ನನ್ನನ್ನು ಎತ್ತಿ ನಿಲ್ಲಿಸ್ತಾರೆ ಮತ್ತು ನಾನು ಬೀಳದಂತೆ ಕಾಪಾಡ್ತಾರೆ.
But if I don't ask for help and I struggle on my own, I slip and fall and break my bones, and then I ask God for help, and an ambulance comes and picks me up. Well, that's help too, but that's mercy.
ನಾನು ಸಹಾಯವನ್ನು ಕೋರದೆ ನನ್ನ ಸಾಮರ್ಥ್ಯದಿಂದ ಕಷ್ಟಪಟ್ಟು ನಾನು ಬಚಾವಾಗಲು ಪ್ರಯತ್ನ ಮಾಡ್ತಾ ಇದ್ದೆ ಅಂದ್ರೆ ಆಗ ನಾನು ಜಾರಿ ಬಿದ್ದು ನನ್ನ ಮೂಳೆಗಳನ್ನು ಮುರ್ಕೊಳ್ಳುತ್ತೇನೆ. ಆಗ ನಾನು ದೇವರಿಗೆ ಸಹಾಯವನ್ನ ಕೇಳಿದಾಗ ಆಂಬ್ಯುಲೆನ್ಸ್ ಬಂದು ನನ್ನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುತ್ತದೆ. ಅದು ಕೂಡ ಸಹಾಯವಾಗಿದೆ, ಆದರೆ ಅದು ಕರುಣೆ.
That's after I have fallen, that God picks me up, forgives me, takes me to a hospital, patches me up, and restores me.
ಅಂದರೆ ನಾನು ಬಿದ್ದ ನಂತರ ದೇವರು ನನ್ನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ನನ್ನ ಗಾಯಗಳನ್ನು ಮುಚ್ಚು ಹಾಕಿ ಅದಕ್ಕೆ ಸರಿಯಾದ ಔಷಧಿಯನ್ನು ಕುಡಿಸಿ ನಮ್ಮನ್ನು ಗುಣಪಡಿಸುತ್ತಾರೆ.
Now that's the experience of many Christians.
ಅನೇಕ ಕ್ರೈಸ್ತರ ಅನುಭವವೂ ಇದೇ ರೀತಿಯಾಗಿದೆ.
They fall, then they ask God for help.
ಅವರು ಬೀಳುತ್ತಾರೆ, ಆಗ ದೇವರ ಸಹಾಯವನ್ನು ಕೋರ್ತಾರೆ.
But isn't there a better way? There is.
ಇದಕ್ಕಿಂತ ಒಂದು ಉತ್ತಮವಾದ ಮಾರ್ಗ ಇಲ್ವ? ಖಂಡಿತ ಇದೆ.
ಗ್ರೇಸ್ ಟು ಹೆಲ್ಪ್ ಮೀ ಇನ್ ಮೈ ಟೈಮ್ ಆಫ್ ನೀಡ್.
ಕೃಪೆಯು ನಿಮ್ಮ ಸಮಯೋಚಿತವಾದ ಸಹಾಯಕ್ಕೆ ಬರುತ್ತದೆ.
Now why don't you do this next time when you find the pressure of temptation so strong that you're about to fall?
ಶೋಧನೆಯ ಒತ್ತಡವನ್ನ ನೀವು ಎದುರಿಸುತ್ತಿರುವಾಗ, ಅದು ಬಲವುಳ್ಳದ್ದಾಗಿ ನೀವು ಬೀಳುವಂತಹ ಪರಿಸ್ಥಿತಿಯಲ್ಲಿರುವಾಗ ಯಾಕೆ ಇದನ್ನು ನೀವು ಪ್ರಯತ್ನಿಸಬಾರದು?
Try this out and see if it doesn't work.
ಇದನ್ನ ಪ್ರಯತ್ನ ಮಾಡಿ ನೋಡಿ, ಇದು ಕಾರ್ಯಗತಗೊಳ್ಳುತ್ತಲ್ಲ ಎಂಬುದನ್ನು ನಿಮಗೆ ಗೊತ್ತಾಗುತ್ತೆ.
You ask God at that moment, say, Lord, I'm not able to overcome this.
ನೀವು ಆ ಕ್ಷಣದಲ್ಲಿ ದೇವರಿಗೆ, ದೇವರೇ ನಾನು ಇದನ್ನ ಜಯಿಸಲು ನಾನು ಆಸಕ್ತನು ಸ್ವಾಮಿ ಅಂತ ಹೇಳೋದಾದ್ರೆ,
I want you to help me.
ನೀ ನನಗೆ ಸಹಾಯ ಮಾಡಬೇಕಪ್ಪ ದೇವರೇ ಅಂತ ಹೇಳೋದಾದ್ರೆ,
ಗಿವ್ ಮೀ ಹೆಲ್ಪ್ ಗ್ರೇಸ್ ಟು ಓವರ್ಕಮ್ ದಿಸ್ ಅಂಡ್ ಯು ವಿಲ್ ಸಿ ಇನ್ ದಟ್ ಮೂಮೆಂಟ್ ಗ್ರೇಸ್ ಕಮಿಂಗ್ ಟು ಕ್ಯಾರಿ ಯು ಥ್ರೂ.
ನಾನು ಇದನ್ನ ಜಯಗಳಿಸಲು ನನಗೆ ಕೃಪೆಯನ್ನು ಕೊಡು ಸ್ವಾಮಿ ಅಂತ ನೀವು ಹೇಳುವಾಗ ಆ ಕ್ಷಣದಲ್ಲಿ ನೀವು ನೋಡೋದೇನೆಂದ್ರೆ ಕೃಪೆಯು ನಿಮ್ಮನ್ನ ಹೊತ್ತು ಸಾಗಿಸುತ್ತದೆ. ಆಮೆನ್.